ಜಯತಿ ಭೈರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭಿಷ್ಟ ವಾಪ್ತಿ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನೇನೋಸೌ ಶ್ರೀಪತಿರ್ ಮಾನದೋನಃ ಜಯತ್ಯಜೋ ಅಖಂಡ ಗುಣೋರು ಮಂಡಲಃ ಸದೋದಿತೋ ಜ್ಞಾನವರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿವೇಕ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಹಾಗೆ ಈ ಪರ್ಟಿಕ್ಯುಲರ್ ಸಂಧಿಯಲ್ಲಿ ಈ ಒಂದು ನಿತ್ಯ ವಸ್ತು ಆದಂತಹ ಈ ಪ್ರಕೃತಿ, ಮೂಲ ಪ್ರಕೃತಿ, ಮೂಲ ಪ್ರಕೃತಿ ಅಂದ್ರೆ ಮೂಲ ಪ್ರಕೃತಿಯಿಂದ ವಿಕಾರ ಆದಂತ ಎಂಟು ಪ್ರಕೃತಿಗಳು, ಎಂಟನ್ನು ಇಲ್ಲಿ ಹೇಳಿದ್ದಾರೆ. ಅದು ಯಾಕೆ ಅಂದ್ರೆ ಭಗವಂತ ಸೃಷ್ಟಿ ಮಾಡೋದು ಗೀತೆಯಲ್ಲಿ ಬಂದದೆ, ಏಳನೇ ಅಧ್ಯಾಯದಲ್ಲಿ ಭಗವಂತ ಮೂಲ ಪ್ರಕೃತಿಯನ್ನ ಉಪಾದಾನ ಕಾರಣವಾಗಿಟ್ಟು, ಉಪಾದಾನ ಕಾರಣ ಅಂತ ಮೆಟೀರಿಯಲ್ ಕಾಸ್ ಅಂತ ಹೇಳ್ತಾರೆ. ಸೊ ಹಿ ಯೂಸಸ್ ದಟ್ ಮೆಟೀರಿಯಲ್, ಮೂಲ ಪ್ರಕೃತಿ ಎಂಬ ಒಂದು ಜಡವನ್ನ ಉಪಯೋಗಿಸ್ತಾನೆ. ಅದು ಜಡ ಕಾರ್ಯಕಾರಿ ಆಗ್ಬೇಕಂತ ಆ ಜಡ ಪ್ರಕೃತಿಗೆ ಅಭಿಮಾನಿಯಾದಂತ ಲಕ್ಷ್ಮಿ ಚೇತನ ಪ್ರಕೃತಿ ಇದ್ದೇ ಇದ್ದಾಳೆ. ಸೊ ಇದು ಇಟ್ಟುಕೊಂಡು ಈ ಮೂಲ ಪ್ರಕೃತಿಯಿಂದ ಹೇಗೆ ಬಂತು ಅಂತ ಇಲ್ಲಿ ಮೂಲ ಪ್ರಕೃತಿ ನಮ್ಗೆ ಫಸ್ಟ್ ಬಂಧಕವಾಗಿರುತ್ತೆ. ಫಸ್ಟ್ ಬಂಧಕವೂ ಅದೇ, ಕೊನೆಯ ಬಂಧಕವೂ ಅದೇ ಇದರತ್ತೆ. ಅಲ್ಲಿ ಇರುವಂತದನ್ನ ತಿಳ್ಕೊಂಡು ಆ ಮೂಲ ಪ್ರಕೃತಿಯಿಂದ ಆದ ವಿಕಾರಗಳನ್ನು ತಿಳ್ಕೊಳ್ಳೋದು ಅಂತ ಅಲ್ಲಿರುವಂತಹ ಭಗವಂತ ರೂಪಗಳನ್ನ ಚಿಂತನೆ ಮಾಡುವ ಮೂಲಕವಾಗ ನಮ್ಗೆ ಯಾಕೆ ಬಂಧನದಲ್ಲಿ ಹೇಗೆ ಬಂಧನದಲ್ಲಿ ಇದ್ದೀವಿ, ಆ ಬಂಧನದಿಂದ ಮುಕ್ತರಾಗಬೇಕಂದ್ರೆ ಯಾವ ರೂಪ ಭಗವಂತನನ್ನ ಚಿಂತನೆ ಮಾಡಬೇಕು ಅಂದ್ರೆ ಅಲ್ಲಿ ಮೂಲ ಪ್ರಕೃತಿ ಮಾತ್ರ ಇಲ್ಲ, ಮೂಲ ಪ್ರಕೃತಿ ವಿಕಾರಗೊಂಡು ಈ ಒಂದು ನಮಗೆ ಬಂದಿರುವಂತ ಈ ಶರೀರ ಮಾತ್ರ ಇಲ್ಲ, ಇನ್ನೂ ಬರಬೇಕಾದ ಅನೇಕ ಶರೀರಗಳು ನಮ್ಗೆ ಇದೆ. ಎಲ್ಲದಕ್ಕೇನೆ ಈ ಪ್ರಕೃತಿಯ ವಿಕಾರಗಳ ವಿಕೃತಿಯು ಇದರಿಂದ ಆಗುತ್ತೆ, ಇದು ಎಲ್ಲವೂ ಈ ಎಂಟನಿಂದ ಆಗತ್ತೆ ಅಂತ ಹೇಳಿಬಿಟ್ಟು ಅದು ಹೇಳಿ ಅಲ್ಲಿ ಮುಖ್ಯವಾಗಿ ಅಲ್ಲಿ ಒಂದು ವರ್ಡ್ ಬಳಸಿದ್ದಾರೆ, ಪೃಥಕ್ ಪೃಥಕ್ ನಾಡಿಗಳೊಳಗೆ. ಸೊ ಈ ನಾಡಿಗಳಲ್ಲಿ ಕೊನೆಯಲ್ಲಿ ಹೇಗೆ ಹೇಗೆ ವಿಕಾರಗೊಂಡು ಹೇಗೆ ಹೇಗೆ ಆಗಿದೆ ಅಂದ್ರೆ ಈ ರೂಪಗಳು ಎಲ್ಲಿ ನಿಂತಿದೆ ಅಂದ್ರೆ ಈ ನಾಡಿಗತವಾಗಿ ನಿಂತಿದೆ. ದೀಸ್ ನಾಡಿಗಳು 72,000 ನಾಡಿಗಳು ಅಲ್ಲಿ ಇರುವಂತಹ ಭಗವಂತನ ರೂಪಗಳು, ಇಟ್ ಕಂಟ್ರೋಲ್ಸ್ ನಮ್ಮ ಡೈಲಿ ಆಕ್ಟಿವ್ ವಿಷ್ಣು ಸಹಸ್ರನಾಮದ ರೂಪಗಳು, ಆ ರುಕ್ಕಿನಿಂದ ಪ್ರತಿಪಾದ್ಯವಾದಂತ ರೂಪಗಳು ನಮ್ಗೆ ಹೇಗೆ ಕಂಟ್ರೋಲ್ ಮಾಡತ್ತೆ ಅಂತ ಆ ಬಂಧಕ ಮೋಚಕ ರೂಪಗಳನ್ನ ತಿಳ್ಕೊಬೇಕು. ಅದಕ್ಕೆ ವಿಷ್ಣು ಸಹಸ್ರನಾಮ, ಏನಾದ್ರೂ ನಮ್ಗೆ ಏನೇ ಬಂದ್ರು ಏನೇ ಕಷ್ಟ ಪ್ರಾಯಶ್ಚಿತ್ತವೋ ಅದಕ್ಕೇನು ವಿಷ್ಣು ಸಹಸ್ರನಾಮ, ಕಷ್ಟ ಬಂದಿದೆಯಾ ಅದಕ್ಕೆ ವಿಷ್ಣು ಸಹಸ್ರನಾಮ, ಎಲ್ಲದಕ್ಕೇನೆ ಯಾಕೆ ಸುಮ್ಮನೆ ವಿಷ್ಣು ಸಹಸ್ರನಾಮ ಹೇಳೋದಲ್ಲ. ಇದು ಎಲ್ಲಿಂದ ಇವಾಗ ಈ ಪದ್ಯದಲ್ಲಿ ವಿಶೇಷ ಏನಂದ್ರೆ ನಾಲ್ಕನೇ ಪದ್ಯದಲ್ಲಿ ಎಲ್ಲಿ ಇದಕ್ಕೆ ಸೋರ್ಸ್, ಈ ವಿಷ್ಣು ಸಹಸ್ರನಾಮಕ್ಕೆ ಮೂಲ, ವಿಷ್ಣು ಸಹಸ್ರನಾಮ ಒಂದು ಹೆಸರು ಕೊಟ್ರೆ ಅದು ಈ ಸ್ಟ್ಯಾಂಡ್ಸ್ ಸೋಮನೆ ಅರುಕಿಗೆ ಅಷ್ಟು 36 ಅದಕ್ಕೆ ಕಂಪ್ಲೀಟ್ ಆಗಿ 36 ಅಕ್ಷರ ಎಂದು ಸಹಿತವಾದ ಪ್ರತಿಪಾದ್ಯ ಫಲ ಕೊಡುವಂತಾರು ವಿಶ್ವ ವಿಷ್ಣು ಅಷಟ್ಕಾರ, ಇದು ಒಂದೊಂದು ಫಲವನ್ನ ನಮ್ಗೆ ಕೊಡುವಂತದ್ದು, ದಟ್ಸ್ ಅ ಗೈಡಿಂಗ್ ಒನ್. ಸೊ ಅದನ್ನ ನಾವು ಹೇಳಿದ್ರೆ ನಮ್ಮ ಕಷ್ಟ ಪರಿಹಾರಕ್ಕೆ, ರೋಗ ಪರಿಹಾರಕ್ಕೆ, ನಮ್ಗೆ ಪ್ರತಿಬಂಧಕ್ಕೆ ಏನಿರುತ್ತೋ ಎಲ್ಲದಕ್ಕೆಲ್ಲ ವಿಷ್ಣು ಸಹಸ್ರನಾಮನೇ ನಾವು ತರ್ತೀವಿ. ಯಾಕೆಂದ್ರೆ ಇಲ್ಲಿ ದಟ್ ರೀಸನ್, ಆ ಮೂಲ ಪ್ರಕೃತಿಯಿಂದ ವಿಕಾರವಾಗಿ ಬಂದದ್ದು, ಹೌ ಇಟ್ ಎಂಡೆಡ್ ಅಪ್ ಇನ್ ನಾಡಿಗಳು ಅಂತ ಅದನ್ನ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಪದ್ಯ ಹೀಗಿದೆ, ಎಂಟು ಪ್ರಕೃತಿಗಳೊಳಗೆ ವಿಶ್ವಾದೆಂಟು ರೂಪದಲ್ಲಿ ಇದ್ದು ಭಕ್ತರ ಕಂಟಕವ ಪರಿಹರಿಸುತ್ತಲಿ ಪಾಲಿಸುವ ಪ್ರತಿದಿನದಿ ನೆಂಟನಂದದಿ ಎಡಬಿಡದೆ ವೈಕುಂಠ ರಮಣನು ತನ್ನವರ ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಫಸ್ಟ್ ಅಲ್ಲಿ ಇರುವಂತ ನಾಲ್ಕನೇ ಪದ್ಯದ ಕಂಟಿನ್ಯೂಯೇಷನ್ ಅಂತ ತಕೊಳ್ಳೋದೊಂದು, ಅಲ್ಲಿ 9 ಪೆಚ್ಚಿಸಲು ಅಂತ ಹೇಳಿದ್ದಾರೆ. ಇಲ್ಲಿ ಬಂದು 8 ಪ್ರಕೃತಿಗಳ ಒಳಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ
ಎಂಟು ಪ್ರಕೃತಿ ಇಲ್ಲಿ ಏನು, ಅಲ್ಲಿ ಒಂದು 8x9 ಆಗಿದೆ, ಇಲ್ಲಿ 8x8 ಆಗುತ್ತೆ. ಎಂಟು ಪ್ರಕೃತಿಗಳೊಳಗೆ ವಿಶ್ವಾದ್ ಎಂಟು ರೂಪ ಅಂತ ಹೇಳಿದಾರಲ್ಲ, ಅಂದ್ರೆ ಇಲ್ಲಿ ಎಂಟು ಪ್ರಕೃತಿಗಳನ್ನ ತಗೊಂಡಿದ್ದಾರೆ. ಒಂಬತ್ತು ಯಾಕೆ ತಗೊಂಡಿಲ್ಲ ಅಂದ್ರೆ ಅಲ್ಲಿ ಒಂದು ಅರ್ಥ ಏನು ಹೇಳಿದ್ವಿ, ಒಂಬತ್ತು ಎಂಟು ಅಲ್ಲಿ ಎಂಟು ಪ್ರಣವದ ಎಂಟು ಅಕ್ಷರಗಳು, ಪ್ರಣವದ ಎಂಟು ಅಕ್ಷರಗಳು ಎಂಟು ಪ್ರಕೃತಿಗಳು, ಎಂಟು ಪ್ರಕೃತಿಗಳು ನಿನ್ನೆ ನೋಡಿದ್ವಿ, ಎಂಟು ಪ್ರಕೃತಿಗಳು, ಎಂಟು ಪ್ರಕೃತಿಗಳು ಹೇಗೆ ಹೇಗೆ ಎಂತಾಯ್ತು ಅದು ಅದು ನೋಡಿದ್ರ ಡಿಫ್ರೆಂಟ್ ಪ್ಲೇಸ್ಲಿ ಮಾಡಿದ್ದಾರೆ. ಬಟ್ ಅದು ಎಲ್ಲವೂ ಸಮನ್ವಯ ಮಾಡಬಹುದು, ಹೇಗೆ ಹೇಳಿದ್ರು ಒಂದು ವಿವಕ್ಷೆಯಿಂದ ಇದೆ. ಸೊ ಎಂಟು, ಸೊ ಎಂಟು ಇದು ಎಂಟು, ಸೊ ಇಲ್ಲಿ ಬರೋದು ಎಂಟು ಎಂಟು, 8x8 64 ಆಗತ್ತೆ. ಸೊ ಅಲ್ಲಿ 72 ಆಗಿದೆಲ್ಲ ಅಂದ್ರೆ ಅದಕ್ಕೆ ಏನ್ ಹೇಳ್ತಾರೆ, ಅಲ್ಲಿ ಹೇಳಿರುವಂತ ಮೂಲ ರೂಪ ಒಂದು ನಾರಾಯಣ. ಇದು ಹೇಗಿದೆ ಅಂದ್ರೆ ಇದಕ್ಕೆ ಒಂದು ಮೀನಿಂಗ್, ಎರಡನೇ ಮೀನಿಂಗು ಉಂಟು. ಇಫ್ ಯು ಆರ್ ಸೀಯಿಂಗ್ ಫೋರ್ತ್ ಅಂಡ್ ಫಿಫ್ತ್ ಟುಗೆದರ್, ರಾದರ್ ಫೋರ್ತ್ ಗೆ ವ್ಯಾಖ್ಯಾನ ಫಿಫ್ತ್ ಅಂತ ನೋಡಬೇಕಾದ್ರೆ ನಿಮ್ಗೆ 72 ಬೇಕಾಗಿದೆ ಅಂದರೆ ಅದಕ್ಕೆ ಏನಂದ್ರೆ ಈ ಎಂಟು ಪ್ರಕೃತಿಗಳಿದೆ, ಎಂಟು ಪ್ರಕೃತಿಗಳಲ್ಲಿ ವಿಶ್ವಾದಿ ಎಷ್ಟು ರೂಪಗಳಿರುತ್ತೆ, ಆ ಪ್ರಣವದಲ್ಲಿ ಎಷ್ಟು ಅಕ್ಷರಗಳಿದೆಯೋ ಅಷ್ಟು ಅಕ್ಷರಗಳೇ ಇರಬೇಕು, ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಣವ ಇಸ್ ಮೇಡ್ ಅಪ್ ಆಫ್ ಎಂಟು, ಸೊ ಎಂಟಿದೆ ಪ್ರಕೃತಿ, ಎಂಟಿದೆ ಇಲ್ಲಿ ಎಂಟು ಪ್ರಕೃತಿನೇ ಹಾಕಿದ್ದಾರೆ, ಎಂಟು ಪ್ರಕೃತಿ ಎಂಟಿದೆ, ಎಂಟರಿಂದ ಎಂಟು ಆಯ್ತು. ಅದನ್ನ ತಗೊಂಡು ಇವಾಗ ಒಂದೊಂದಲ್ಲಿಂದ ಸಾವಿರ ಸಾವಿರ ಹಾಕಿದ್ದಾರೆ ಅದು ಆಗುತ್ತೆ. ಇಲ್ಲಿ 72 ಹೇಗ್ ಬರುತ್ತೆ ಅಂದ್ರೆ ಎಂಟು ಪ್ರಕೃತಿ ಇದು ವಿಕಾರ ಅವ್ಯಕ್ತ ತತ್ವದಿಂದ ವಿಕಾರ ಕೊಂಡಂತ ಪ್ರಕೃತಿಗಳು. ಬಟ್ ಅವ್ಯಕ್ತ ತತ್ವದಲ್ಲಿನೂ ಭಗವಂತ ಇದ್ದಿದ್ದಾನೆ, ಸೊ ಅದಕ್ಕೆ ಒಂದು ಈ ಎಂಟು ರೂಪ ಅಲ್ಲಿ ಹಾಕೊಳ್ಳೋದು ಒಂದು ಕ್ರಮ. ಸೊ ಸ್ಟಿಲ್ ಇಟ್ ಕಮ್ಸ್ ಟು 72 ಆಗತ್ತೆ. ಅಥವಾ ಈ ಎಂಟು ಪ್ರಕೃತಿನೇ ಇಟ್ಟುಕೊಳ್ಳೋದು, ಅವ್ಯಕ್ತ ತತ್ವದಿಂದ ಹೊರಗೆ ಹೊಮ್ಮಿದ ಎಂಟು ಪ್ರಕೃತಿಗಂತನೇ ತಕೊಳ್ಳೋದು, ಬಿಕಾಸ್ ಕಾರ್ಯ ಆಗೋದು ಇಲ್ಲಿ ಆಗೋದು ಇದು ಎಂಟು ಪ್ರಕೃತಿಯಿಂದಲೇ ಆಗತ್ತೆ. ಸೊ ಈ ಎಂಟು ಪ್ರಕೃತಿಗಳನ್ನ ಇಟ್ಟುಕೊಂಡು ಇಲ್ಲಿ ವಿಶ್ವಾದಿ ಎಂಟು ರೂಪಗಳೇ ಆಗತ್ತೆ, ಪ್ಲಸ್ ಆ ಮೂಲ ರೂಪ ನಮ್ಮ ಬಿಂಬರೂಪ ನಾರಾಯಣ ಅವನಿದ್ದಲ್ಲ ಅವನು ಎಲ್ಲದಲ್ಲಿನೂ ಬರ್ತಾ ಇದ್ದಾನೆ, ಅಲಾಂಗ್ ವಿತ್ ಬಿಂಬರೂಪನೇ ಬರುತ್ತೆ, ಬಿಂಬ ಕ್ರಿಯೆಯಿಂದಲೇ ಆಗುತ್ತೆ. ಸೊ ಹಾಗೆ ಅಂತ ಕೊಟ್ಟು ಸೊ ಈ 72 ಆಗ್ಬಾರ್ದು. ಸೊ 9 ಯು ಕ್ಯಾನ್ ಟೇಕ್ ಇಟ್ ಆಡ್ ಎಂಟು ಪ್ರಕೃತಿಗಳ ಜೊತೆಯಲ್ಲಿ ಅವ್ಯಕ್ತ ತತ್ವವನ್ನ ಇಟ್ಟುಕೊಂಡು ಒಂಬತ್ತು ಅಂತ ಅದನ್ನ ಮಾಡಿಕೊಂಡು ಯು ಕ್ಯಾನ್ ಡೂ ಇಟ್. ಆರ್ ಇದು ಎಂಟು ಪ್ರಕೃತಿ ಹೀಗೆ ಇಟ್ಟುಕೊಂಡು ವಿಶ್ವಾದಿ ಎಂಟು ಮಾಡಿಕೊಂಡು ಅದು ಜೊತೆಯಲ್ಲಿ ಮೂಲ ರೂಪ, ಮೂಲ ರೂಪ ಅಂದ್ರೆ ಇಲ್ಲಿ ಬಿಂಬರೂಪ ಅಂತ ತಗೊಂಡಿದ್ದಾರೆ, ಬಿಂಬರೂಪವನ್ನು ಸೇರಿಸಿಕೊಂಡ್ರೆ ಆ ಒಂದು ಮೂಲೇಶನನ್ನು ಇಟ್ಟುಕೊಂಡ್ರೆ 72 ಆಗತ್ತೆ. ಇದು ಒಂದು ರೀತಿಯಾದ ಕಾಮೆಂಟ್ರಿ ಆಗತ್ತೆ. ಇನ್ನೊಂದು ರೀತಿಯಾಗಿ ಟೋಟಲಿ ಡಿಫ್ರೆಂಟ್ ವರ್ಸ್ ಅಲ್ಲಿ ಹೇಳಿರುವುದು, ಇದು ಸೆಕೆಂಡ್, ಇದು ಇನ್ನೊಂದು ಮೀನಿಂಗ್ ಆಸೀಸ್ ಮೀನಿಂಗ್. ಅದು ಏನು ಅಂದ್ರೆ ಫೋರ್ತ್ ಪದ್ಯದಲ್ಲಿ ಏನ್ ಹೇಳಿದ್ದಾರೆ, ಪೃಥ್ ಪೃಥಕ್ ನಾಡಿಗಳೊಳಗೆ ಅಲ್ಲಿ ಬಂದದ್ದು, ಫೋರ್ತ್ ಪದ್ಯದಲ್ಲಿ ಬಂದದ್ದು ನಾಡಿಯ ವಿಷಯ, ನಮ್ಮ ದೇಹದಲ್ಲಿ ಇರುವಂತ ನಾಡಿಗಳು, ಈ ನಾಡಿಗಳಲ್ಲೂ ದೇವರು ಹೇಗಿದ್ದಾನೆ ಅಂತ ಭೀಷ್ಮಾಚಾರ್ಯ ಹೇಳಿದ್ದಾರೆ. 72 ವಿಷ್ಣು ಸಹಸ್ರನಾಮದ ಮಹತ್ವ ಹೇಳಿ ಅದು ಹೇಗೆ ಬಂತು ಅಂಬೋದು ಹೇಳೋದು ನಾಡಿಗತ ರೂಪ ಫೋರ್ತ್ ಆಯ್ತು. ಫಿಫ್ತ್ ಬಂದು ಇದು ನಾಡಿಗತ ರೂಪ ಅಲ್ಲ, ಇಲ್ಲಿ ನಾಡಿಗತ ರೂಪ ಒಂದು ಸತ್ಯ ಇದೇ ಇದೆ, ಇದು ಇನ್ನೊಂದು ರೀತಿಯಾಗಿ ನೋಡೋದು. ಇದು ಯಾವ್ದು ಅಂದ್ರೆ ಅಷ್ಟದಳ ಪದ್ಮದಲ್ಲಿ, ನೀವು ಅಷ್ಟದಳ ಪದ್ಮ ಇದಕ್ಕೆ ಚಕ್ರಾಬ್ಜ ಮಂಡಲದಲ್ಲಿ ಹಾಕೋದು ಇಟ್ಟುಕೊಳ್ಳಿ, ಅಥ ಅದರ್ವೈಸ್ ನೀವು ದಿನಾಗ್ಲೂ ಹಾಕುವಂತ ಚಕ್ರ ಆ ಒಂದು ಎಂಟು ದಳದ ಪದ್ಮ ಎಲ್ಲೆಲ್ಲಿ ಹಾಕ್ತೀವೋ ಅಲ್ಲಿ ಚಿಂತನೆಗೇನೋ ಇರ್ಲಿ, ಇದು ಎಂಟು ಪ್ರಕೃತಿಗಳು ಅಂತ ಚಿಂತನೆ. ಬಿಕಾಸ್ ದಿಸ್ ಇಸ್ ನಮ್ ರಂಗೋಲಿ ಹಾಕೋದಾಗ್ಲಿ, ಚಕ್ರಾಬ್ಜ ಮಂಡಲ ನೋಡೋದಾಗ್ಲಿ, ಎಲ್ಲವೂ ನಮ್ಮ ದೇಹದಲ್ಲಿ ಒಳಗೆ ಇರೋದು, ಚಿಂತನೆ ಮಾಡಕ್ ಕಷ್ಟವಾಗಿದೆ, ಹೊರಗೆ ಅದನ್ನ ಹಾಕ್ತೀವಿ. ಅದಕ್ಕೆ ಹೇಳುವಾಗ ಹೇಳ್ತಾರ, ನೀವು ರಂಗೋಲಿ ಹಾಕೋವಾಗ ಎಷ್ಟೆಷ್ಟು ಕಣಗಳು ಇದ್ರೋ ಅಷ್ಟು ಕಾಲ ನಿಮ್ಗೆ ಆ ಒಂದು ವಿಷ್ಣು ಲೋಕ ಸಿಕ್ಕತ್ತ. ವಿಷ್ಣು ಲೋಕ ಸಿಕ್ಕತ್ತ ಅಂದ್ರೆ ಸಜ್ಜನ, ವಿಷ್ಣು ಲೋಕ ಅಂದ್ರೆ, ಲೋಕ ಅಂದ್ರೆ ಜನ ಅಂತ ಅರ್ಥ, ಅಂದ್ರೆ ವಿಷ್ಣು ಭಕ್ತರ ಸಂಘ ಸತ್ಸಂಗದಲ್ಲಿ ಇರ್ಲಕ್ಕಾಗತ್ತ, ಎಷ್ಟೆಷ್ಟು ಕಣಗಳು ಅದಲ್ಲಿ ರಂಗವಲ್ಲಿ ಇದು ಅಷ್ಟೆಷ್ಟು ಅಂತಲ್ಲ, ಇದಕ್ಕೆ ಈ ಮಹಿಮೆ ಮಹತ್ವವನ್ನ ರಾಧರ್ ಹೇಳಿದ್ದಾರೆ. ಇದು ಹೇಗಿದೆ, ಎಂಟು ನಮ್ಮ ದೇಹ ಹೇಗಾಗಿದೆ, ಎಂಟು ಪ್ರಕೃತಿಗಳಿಂದಲೇ ನಮ್ಮ ದೇಹ ಆಗಿದೆ, ವಿಕೃತಿ ಇದು ಅವ್ಯಕ್ತ ತತ್ವದಿಂದ ಬಂದ ಎಂಟು ಪ್ರಕೃತಿಯಿಂದಲೇ ಇದು ಆಗಿದೆ. ಈ ಎಂಟು ಪ್ರಕೃತಿಗಳಲ್ಲಿನೂ ಇವನು ಪ್ರಣವವಾಚ ಪ್ರಣವ ಬಂದು ಒಂದು ಚಿಕ್ಕದು ಒಂದು ಬೀಜ ಅಂತ ಹೇಳಿದನು, ಆ ಒಂದು ಬೀಜ ಹ್ಯಾಸ್ ಆಲ್ ದ, ಒಂದು ಆಲದ ಮರ ಬೇಕು ಅಂದ್ರೆ ಆಲದ ಮರ ಹೇಗಿರಬೇಕು, ಎಷ್ಟು ದಿವಸ ಇರಬೇಕು, ಎವ್ರಿಥಿಂಗ್ ಆ ಚಿಪ್ಪು ಅದು ಕಂಪ್ಲೀಟ್ಲಿ ಇನ್ ದಟ್ ಬೀಜದಲ್ಲಿ ಇರತ್ತೆ. ಅಂದ್ರೆ ಆಲಮರದಲ್ಲಿ ಯಾವುದು ಸೆಕ್ಷನ್ ಏನು ಸೆಕ್ಷನ್ ನೀವು ತಕೊಂಡ್ರು ದಟ್ ಆ ಅದಕ್ಕೆ ಮೂಲ ಆ ಬೀಜ ಅಲ್ಲಿನ ಇರುತ್ತೆ. ದಟ್ ಸೂಕ್ಷ್ಮದಲ್ಲಿ ಅದು ಇದ್ದೇ ಇರಬೇಕು, ಬಿಕಾಸ್ ದಟ್ ಈಸ್ ದ ಮೇನ್ ರಸ. ಹಾಗೇನೆ ಈ ಭಗವಂತ, ಈ ಪ್ರಣವ ಪ್ರತಿಪಾದ್ಯನಾದಂತ ಈ ಭಗವಂತ ಎಲ್ಲ ಕಡೆನೂ ಇರ್ತಾನೆ. ಅವನು ಹೇಗಿರ್ತಾನೆ ಅಂದ್ರೆ ಅವನು ಆ ಸೃಷ್ಟಿ ಕಾಲದಲ್ಲಿ ಎಲ್ಲ ವ್ಯಕ್ತ ಮಾಡುತ್ತಾ, ವ್ಯಕ್ತ ಯಾಕೆ ಮಾಡುತ್ತಾ, ಈ ಕೆಲಸಗಳ ಮಾಡುತ್ತಾ ಇರಬೇಕು. ಅದಕ್ಕೆ ತಕೊಂಡ 8 ರೂಪಗಳು. ಸೊ ಈ 8 ರೂಪಗಳು ಈ ಒಂದೊಂದು ದಳದಲ್ಲಿ, ಒಂದೊಂದು ದಳ ನಮ್ಗೆ ಅಷ್ಟ ದಳದಲ್ಲಿ ಒಂದೊಂದು ದಳವು ಒಂದೊಂದು ತತ್ವವನ್ನು ಸಿಂಬಲೈಸ್ ಮಾಡ್ತಾ ಇದೆ. ಇದು ಸಿಂಬಲೈಸ್ ಮಾಡೋದು 8 ಪ್ರಣವ ಪ್ರತಿಪಾದ್ಯ ಎಲ್ಲಾ ಕಡೆನೂ ಇದ್ದಾನೆ. ಅಲ್ಲಿ ಅವನು ನಮ್ಗೆ ಏನಾಗಬೇಕು, ಸುಮ್ಮನೆ ಹಾಗೆ ಬೀಜ ರೂಪವಾಗಿ ಕೂತ್ಕೊಳ್ಳೋದಿಲ್ಲ. ಒಂದೊಂದು ದಳದಲ್ಲಿನು ನಮ್ಗೆ ಅಷ್ಟ ವ್ಯಾಪಾರಗಳನ್ನ ಅವನು ಮಾಡಿಸ್ತಾ ಇರಬೇಕು. ಸೊ ಅದು ಎಲ್ಲವೂ ವ್ಯಕ್ತ ಆಗಬೇಕು. ಸೊ ಅದು ವ್ಯಕ್ತ ಆಗಬೇಕಂದ್ರೆ ಅವನು ತನ್ನ ರೂಪಗಳನ್ನ ವ್ಯಕ್ತ ಮಾಡ, ಅವನು ಬಿಂಬ ಬಂದಿದ್ದಾನೆ. ಪ್ರಣವ ಪ್ರತಿಪಾದ್ಯನಾದಂತ ಬಿಂಬ ಇಲ್ಲಿ ಬಂದಿದ್ದಾನೆ, ಒಂದೊಂದಕ್ಕೇನು ಬಂದಿದ್ದಾನೆ. ಇಲ್ಲಿ ಬಿಂಬ ಸೆಪರೇಟ್ ಆಗಿ ತಗೊಳ್ಳೋದಿಲ್ಲ, ಬಿಂಬನಲ್ಲೇ ಆ ಪ್ರಣವ. ಸೊ ಅದು ಬಂದಿದ್ದಾನೆ, ಬಂದು ಇಲ್ಲಿ ಒಂದೊಂದಿನೂ ಅವನು ವಿಕಾಸ ಆಗಬೇಕು. ಒಂದೊಂದು ತತ್ವದಲ್ಲಿನೂ ಅವನು ವಿಕಾಸ ಆಗಬೇಕು ಅಂದ್ರೆ ಅಲ್ಲಿ ಏನೋ ಅವನ ಕಾರ್ಯಗಳನ್ನ ಬಿಂಬ ರೂಪರಾಗಿ ಅಲ್ಲಿ ಮಾಡಿಸಬೇಕು. ಸೊ ಒಂದೊಂದಲೇನು 8 ಆಗತ್ತೆ. ಸೊ 8x8 ಇದು 64. ಇಲ್ಲಿ ಹೇಳಿರುವುದು ಇಟ್ಸ್ ಡಿಫ್ರೆಂಟ್, ನಾಡಿಗತ ಇಲ್ಲ ಇದು, ಇದು ತತ್ವ. ತತ್ವ ಅಂಬುದು ನಮ್ಮ ಇಡೀ ದೇಹದಲ್ಲಿ ಸ್ಪ್ರೆಡ್ ಆಗಿದೆ. ಮತ್ತೆ ತತ್ವ ಅಂದ್ರೆ 24 ಇರಬೇಕು. ಯಾಕೆ 8 ಅಂದ್ರೆ 8 ಇದು ಬಿಗಿನಿಂಗ್ ಲಿ ಹೇಳ್ತಾರೆ, 8 ವಿಕಾರ ಆಗ್ತಾ, ಅದೇ ವಿಸ್ತಾರ ಆಗ್ತಾ ಬರುತ್ತೆ. 8 ಎಲ್ಲವೂ ಅಡಗವಾಗಿದೆ. ಅದಕ್ಕೆ ಇದು 8 ಹೇಳಿದ್ರೆ ಇದು ಹೇಗೆ ಎಲ್ಲವೂ ಅಡಗವಾಗಿದೆ ಅಂದ್ರೆ ಇದು ಅನೇಕ ಈ 8. ಸೊ ದಿಸ್ ಇಸ್ ಈ ಪದ್ಯದಲ್ಲಿ ಇದು ಇಟ್ ಇಸ್ 64. ಈ ಸೆಕೆಂಡ್ ಮೀನಿಂಗ್, ಫಸ್ಟ್ ಮೀನಿಂಗ್ ನೋಡಿದೀವಿ ಆಸ್ ಅನ್ ಎಕ್ಸ್ಪ್ಲನೇಷನ್. ಈ ಸೆಕೆಂಡ್ ಮೀನಿಂಗ್ ಇಟ್ ಇಸ್ 8x8 ಅಷ್ಟೇ. 8x8 64 ಕೊಟ್ಟಿದ್ದಾರೆ. 64 ಇಲ್ಲಿ ಇಟ್ಕೊಳ್ಳೋದು. ಈ 64 ಹೇಗೆ 8 ಹೇಗೆ ನಮ್ಗೆ ಎಲ್ಲವೂ ವಿಕಾಸ ಆಗಬೇಕಲ್ಲ, ಎಲ್ಲವೂ ವಿಕಾಸ ಆಗಬೇಕಲ್ಲ ಅಂದ್ರೆ ಎಲ್ಲವೂ ವಿಕಾಸ ಆಗತ್ತೆ 8 ಬರುತ್ತೆ ಹೇಗೆ. ಇದು ಹೇಳುವಂತ ವಿವಕ್ಷ ಅಂತ ಹೇಳ್ತಾರೆ ಮೆಥಡಾಲಜಿಯಲ್ಲಿ ಅಂತ ಹೇಳಿ. ಇದು ಹೇಗೆ ವ್ಯಕ್ತ ಆಗತ್ತೆ ಅಂದ್ರೆ ಒಂದು ಸ್ಥಿತಿ ಆ ಗೀತೆಯಲ್ಲಿ ಹೇಳುವಂತ ಅಷ್ಟ ಪ್ರಕೃತಿ ತಕೊಳ್ಳೋದು ಫಸ್ಟ್, ಬಿಕಾಸ್ ಅಲ್ಲೇ ಕೃಷ್ಣ ಹೇಳಿದ್ದಾನೆ ಅದನ್ನೇ ನಾವು ಇಲ್ಲಿ ಫಸ್ಟ್ ತಕೋಬೇಕು. ಆಮೇಲೆ ಅದರ್ ವೇಸ್ ಆಲ್ಸೋ ವಿಕೆನ್ಸಿ ಉಪಲಕ್ಷಂತೆಯ ನೋಡ್ಬೋದು. ಕೃಷ್ಣ ಏನ್ ಹೇಳಿದ್ದಾನೆ ಅಂದ್ರೆ ಇಲ್ಲಿ ಅವನು ಹೇಳಿದ್ದು ಮನಸ್ಸು ಅಹಂಕಾರ ಬುದ್ಧಿ ಮನಸ್ಸು ಪಂಚಭೂತಗಳು. ಅಹಂಕಾರ ಬುದ್ಧಿ ಮನಸ್ಸು ಪಂಚಭೂತಗಳು ಅಂತಿದ. ಇಲ್ಲಿ ಏನ್ ತರ್ತಾರಂದ್ರೆ ಅವರು ಈ ಬುದ್ಧಿ ಅಂತ ಹೇಳಿದಲ್ಲ, ಬುದ್ಧಿ ಅವ್ರು ಏನ್ ಹೇಳ್ತಾರೆ, ಈ ಬುದ್ಧಿ ಅಹಂಕಾರ ಬುದ್ಧಿ ಮನಸ್ಸು ಪಂಚಭೂತಗಳು, ಈ ಪಂಚಭೂತಗಳು ಅಂತ ಬಂದಿದೆಲ್ಲ, ಈ ಪಂಚಭೂತದಿಂದ ನಮ್ಮ ದೇಹ ಆಗಿದೆ. ಸೊ ಈ ದೇಹದಿಂದಲೇ ನಮ್ಗೆ ಕಾರ್ಯ ಆಗ್ತಾ ಇದೆ. ಸೊ ಇದನ್ನ ನಾವು ಇಟ್ಟುಕೊಳ್ಳೋದು, ಇದನ್ನ ಒಂದು ಈ ಗುಂಪನ್ನ ನಾವು ಇಟ್ಟುಕೊಳ್ಳೋದು. ಈ ಇದು ಬಂದ್ಬಿಡುತ್ತೆ, ಪಂಚಭೂತಗಳು 5 ಬಂದ್ಬಿಡುತ್ತೆ. ಉಳಿದ 3 ಇದೆಲ್ಲ, ಇದು 3 ಅಹಂಕಾರ ಬರುತ್ತೆ. ಅಹಂಕಾರ ಮೇನ್ ಆಗ ಅಹಂಕಾರದಲ್ಲಿ, ಬಿಕಾಸ್ ಮಹತ್ತತ್ವ ಯಾಕೆ ಬಂದಿಲ್ಲ ಅಂದ್ರೆ ಮಹತ್ತತ್ವ ಇಸ್ ಇನ್ಕ್ಲೂಡೆಡ್ ಇನ್ ಅಹಂಕಾರದಿಂದ ಮಹತ್ತತ್ವದಿಂದ ಅಹಂಕಾರತ್ವ ಬಂದಿದೆ ಒಂದಾದ್ರೆ ಇನ್ನೊಂದು ಮಹತ್ತತ್ವಕ್ಕಿಂತ ಅಹಂಕಾರತ್ವದಿಂದ ವ್ಯಾಪಾರಗಳು ಆಗ್ತಾ ಇರುತ್ತೆ ನಮ್ಗೆ. ಸೊ ಈ ಅಹಂಕಾರ ತತ್ವವನ್ನ ತಕೊಂಡಿದ್ದಾರೆ. ಈ ಮಹತ್ತತ್ವದಿಂದಲೇ ನಮ್ಗೆ ವ್ಯಾಪಾರ ಆಗತ್ತಲ್ಲ, ಮಹತ್ತತ್ವ ನಮ್ಗೆ ಆ ಒಂದು ಮೇನ್ ಆದ ಶುದ್ಧ ಜ್ಞಾನಕ್ಕೆ ಬೇಕಲ್ಲ ಅಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಅಹಂಕಾರ ಆದ ಮೇಲೆ ಬುದ್ಧಿ ತತ್ವ ಅಂತ ಕೊಟ್ಟಿದ್ದೀವಿ. ಈ ಬುದ್ಧಿ ತತ್ವದಲ್ಲಿ ವೆರೈಟೀಸ್ ಇದೆ. ಯಾವ ವೆರೈಟೀಸ್ ಇಲ್ಲಿ ಹೇಳ್ತಾರೆ ಅಂದ್ರೆ ಬುದ್ಧಿ ತತ್ವ ಅಂಬೋದು 2 ರೀತಿಯಾಗಿದೆ. ಕೆಲವೊಮ್ಮೆ ಈ ಮಹತ್ತತ್ವಕ್ಕೆ ಬುದ್ಧಿ ಅಂತ ಯೂಸ್ ಮಾಡ್ತಾರಂತೆ. ಯಾಕೆ ಅದು ಹಾಗೆ ಯೂಸ್ ಮಾಡ್ತಾರಂದ್ರೆ ಇದು ಬುದ್ಧಿ ತತ್ವ ಅಂಬೋದು ಅವ್ಯಕ್ತದಿಂದ ಬಂದ ಅವ್ಯಕ್ತ ಫಸ್ಟ್ ಬರುವಂತದ್ದು ಲಕ್ಷ್ಮಿ ಅದಕ್ಕೆ ಮೂಲತಃ ಅಭಿಮಾನಿ ಅಂತ ಹೇಳಿದೀವಿ. ಅಲ್ಲಿಂದ ನೆಕ್ಸ್ಟ್ ಬರೋದು ಮಹತ್ತತ್ವ ಅಂತ ಹೇಳ್ತೀವಿ. ಆ ಮಹತ್ತತ್ವಕ್ಕೆ ಇದು ಯಾರು ಚತುರ್ಮುಖ ಮಾತ್ರ ಅಲ್ಲ, ಪಂಚಕರ್ಮುಖ, ವಾಯುದೇವರು, ಭಾರತೀ, ಸರಸ್ವತಿ ಇವರು ಎಲ್ಲರೂ ಆಗ್ತಾರ. ಅಲ್ಲಿ ಕ್ಷೀರದ ದಿನವನೀತ ಅಲ್ಲಿ ಬರ್ತಲ್ಲ, ಆವಾಗ ಅಲ್ಲಿ ಅದು ಆ ಪದ್ಯದಲ್ಲಿ ಅಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ಬಂತು. ಒಂದ್ ಕಡೆ ಅದು ನೋಡಿದ್ದೀವಿ, ಅದು ಯಾವ ಯಾವ ಎಷ್ಟೆಷ್ಟು ರೂಪದಲ್ಲಿ ಅವರು ಇದ್ದಾರೆ ಒಬ್ಬೊಬ್ರು ಅಂತ ಅದು ನೋಡಿದ್ದೀವಿ. ಅದು ಸೊ ಆ ಬುದ್ಧಿತತ್ವ ಅಂತ ಇಲ್ಲಿ ಹೇಳುವ ಮೂಲಕವಾಗಿ ಈ ಮಹತ್ತತ್ವದ ಅಂಶವನ್ನೇ ಹೇಳ್ತಾರೆ. ಅದಕ್ಕೆ ಬುದ್ಧಿ ಸರಸ್ವತಿ ದೇವಿ ಅಂತ ಹೇಳ್ತೀವಿ, ಬುದ್ಧಿ ಕೊಡ್ತಾಳ ಅಂತ ಸರಸ್ವತಿ ದೇವಿಯನ್ನು ಹೇಳುವಾಗ ಪಾರ್ವತಿನೂ ಹೇಳ್ತೀವಿ, ಪಾರ್ವತಿ, ಪರಮೇಶ್ವರ, ರುದ್ರದೇವರು ಎಲ್ಲಾನು ಹೇಳೋ ಮೂಲತಃ ಬುದ್ಧಿ ಸರಸ್ವತಿ ದೇವಿ ಹೇಳ್ತೀವಿ. ಯಾಕೆಂದ್ರೆ ಈ ಬುದ್ಧಿ ತತ್ವ ಅಂಬೋದು ಅಲ್ಲಿನೂ ಬರುತ್ತೆ ನಮ್ಗೆ ಅಂತ ಹೇಳ್ತಾರೆ. ಸೊ ಆದ ಕಾರಣದಿಂದ ಇದು ಮಹತ್ವದ್ದು ಆಗ್ಬಿಡುತ್ತೆ. ಸೊ ಅಹಂಕಾರ ಮತ್ತು ಬುದ್ಧಿತತ್ವ ಆಗುತ್ತೆ, ಮನಸ್ಸು ಮುಖ್ಯವಾಗಿ ಹೇಳಿ. ಸೊ ಬುದ್ಧಿತತ್ವ ಇನ್ನೊಂದು ಬುದ್ಧಿತತ್ವ ಆಗುತ್ತೆ. ಹೇಗೆ ಆಗತ್ತೆ ಅಂದ್ರೆ ಈ ಅಹಂಕಾರ ತತ್ವ ತಕೊಂಡ್ರೆ ಅಹಂಕಾರ ತತ್ವದಲ್ಲಿ ಪಾರ್ಟಿಷನ್ಸ್ ಮೂರು ಬರುತ್ತಲ್ಲ, ಅಹಂಕಾರ ತತ್ವ ಅಂತ ತಕೊಂಡ್ರೆ ಅದು ಅಹಂಕಾರ ಫಸ್ಟ್ ಆಯ್ತು. ಅಹಂಕಾರ ತತ್ವಕ್ಕೆ ವೈಕಾರಿಕ ಅಹಂಕಾರ, ತೈಜಸ್ ಅಹಂಕಾರ, ತಾಮ್ರ, ಬೇಸಿಕಲಿ ಹೇಳೋದು ಸತ್ವ ರಜಸ್ ತಮಸ್ಸು ಅಂತ ಮೂರು ವಿಧವಾಗಿದೆ ಅಂತ ಹೇಳ್ತಾರೆ. ಮೂರು ಪ್ರಿಡಾಮಿನೆಂಟ್ ಆಗಿರೋದು ಏನು, ಮೂಲತಃ ಏನು ಸತ್ವ ಜಾಸ್ತಿ ಇರೋದು ಮನಸ್ಸು ಅಂತ. ಅಹಂಕಾರದ ಮೂರು ಪದರಗಳು ಮನಸ್ಸು ಅಂತ ಒಂದು ತರ್ತೀವಿ, ಆಮೇಲೆ ಇಂದ್ರಿಯದ ಅಂತ ತರ್ತೀವಿ, ಆಮೇಲೆ ಪಂಚಭೂತ ಅಂತ ತರ್ತೀವಿ. ಸೊ ಇಲ್ಲಿ ಮನಸ್ಸು ಅಂಬೋದು ಬಂದಿದೆ, ಅಹಂಕಾರ ಮನಸ್ಸು ಅಂಬೋದು ಬಂದಿದೆ, ಸಾತ್ವಿಕ ಇದನ್ನು ಬಂದಿದೆ. ಇಲ್ಲಿ ಬುದ್ಧಿ ಅಂಬೋದು ಮಹತ್ವಕ್ಕೆ ಬರುತ್ತೆ ಅಂತ ಹೇಳಿದೆಯಲ್ಲ, ಅದರಿಂದ ಒಂದು ಚೂರು ಅಂಶ ಇಲ್ಲಿ ನಾವು ಇಂದ್ರಿಯಗಳು ಮೂಲಕವಾಗ ಮನಸ್ಸು ನಮ್ಮ ಇಂದ್ರಿಯದಲ್ಲಿ ಇಟ್ಟುಕೊಂಡಾಗ ಮನಸ್ಸು ಬುದ್ಧಿ ಅಂತ ಬರುತ್ತೆ ನೋಡಿ, ಮನಸ್ಸು ಬುದ್ಧಿ ಅಂತ ಒಂದು ಬರುತ್ತೆ ನೋಡಿ. ಸೊ ಆ ಬುದ್ಧಿಯನ್ನು ಸಿಂಬಲೈಸ್ ಮಾಡುತ್ತೆ. ಸೊ ಅದಲ್ಲಿ ಅದು ಅಡಕವಾಗಿ ಬಿಟ್ಟಿದೆ. ಸೊ ಅದಕ್ಕೆ ಬುದ್ಧಿ ಎಂಬುದಲ್ಲಿ ಎರಡೂ ತಕೊಳ್ತೀವಿ. ಬುದ್ಧಿ ಎಂಬುದಲ್ಲಿ ಇವಾಗ ಮಹತ್ವವೂ ತಕೊಂಡಿವಿ, ಇಲ್ಲಿ ರಾಜಸ ಅಹಂಕಾರದಲ್ಲಿ ಬರುವಂತ ತೈಜಸ ಅಹಂಕಾರ ಅಂತ ಹೇಳ್ತೀವಿ ಅದನ್ನು ತಗೊಂಡಾಯ್ತು ಇಂದ್ರಿಯಗಳ ಮೂಲಕ. ಇಂದ್ರಿಯ ಇನ್ಪುಟ್ ತರ ತಾನೆ, ಇನ್ಪುಟ್ ಬರೀ ಹಾಕತ್ತೆ, ಮನಸ್ಸು ಪ್ರಾಸೆಸ್ ಮಾಡಿ ಬುದ್ಧಿ ನಿರ್ಣಯ ಮಾಡುತ್ತೆ, ಅದನ್ನು ತಗೊಂಡಿವಿ. ಅದಾಯ್ತು, ಮನಸ್ಸಿಗೆ ಸಾತ್ವಿಕ ಆಯ್ತು. ತಾಮಸ ಅಹಂಕಾರ ಅಂದ್ರೆ ಪಂಚಭೂತಗಳಾಗತ್ತೆ. ಸೊ ಈ ಪಂಚಭೂತವನ್ನು ಬರುತ್ತೆ. ಸೊ ಇದಕ್ಕೆ ಕಾರಣವಾದಂತ ಅಹಂಕಾರ. ಸೊ ಹೀಗೆ ಇಟ್ಟುಕೊಂಡಾಗ ಇದು ಎಂತ ಇದೇ ಮುಖ್ಯ, ಅದರ್ಸ್ ಯಾಕೆ ಬಂದಿಲ್ಲ ಅಂದ್ರೆ ಇದಲ್ಲೇ ಹೌ ಆ ವಿವಕ್ಷೆ, ಹೌ ಇಟ್ ಈಸ್, ಹೌ ದಿಸ್ ಏಟ್ ಹ್ಯಾಸ್ ಬಿನ್ ಸೀನ್. ಐದು ಯಾಕೆ ಪಂಚಭೂತ ಮಾತ್ರ ವಿಸ್ತಾರ ಯಾಕೆ ತುಂಬಾ ಮಾಡಿದ್ದಾರಂದ್ರೆ ಈವಾಗ ನಮ್ಗೆ ಆಗೋದು ಇದು ಈ ಪಂಚಭೂತ ನಮಗೆ ಇರುವಂತ ಈ ದೇಹ ಇದೆಲ್ಲ, ಈ ದೇಹ ಈಸ್ ಅಧಿಷ್ಠಾನ. ಈ ದೇಹ ಇಲ್ಲದೆ ಇದ್ರೆ ಕಾರ್ಯ ಮಾಡಕ್ ಆಗೋದೇ ಇಲ್ಲ. ಸೊ ಅದು ಮುಖ್ಯ ಅಧಿಷ್ಠಾನ ಆಗತ್ತೆ, ಇದು ಮೂಲಕವಾಗಿ ಎಲ್ಲವೂ ಆಗ್ತಾ ಇದ್ದಕ್ಕೋಸ್ಕರ ಪಂಚಭೂತವನ್ನ ವಿಸ್ತಾರವಾಗ ಅಲ್ಲಿ ನಮ್ಗೆ ಇದು ಇದೇ ಹೇಳ್ತಾರೆ ಸಾಧನ ಶರೀರ ಅಂತ ಹೇಳ್ತಾರೆ. ಈ ಶರೀರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಪಂಚಭೂತ ಒಂದೊಂದಿನ ನಮ್ಗೆ ಆಗ್ಬೇಕಾಗಿದೆ. ಸೊ ಅದಕ್ಕೆ ಪಂಚಭೂತವನ್ನ ಇಟ್ಟುಕೊಂಡು ಉಳಿದದ್ದನ್ನು ಮನಸ್ಸು ಬುದ್ಧಿ ಅಹಂಕಾರ ಹೀಗೆ ಅಷ್ಟದಾತ ಹೀಗೇನೆ ಬೇರೆ ರೀತಿಯಾಗಿ ಅವ್ರು ಕೊಟ್ಟದಕ್ಕೇನು ನೀವು ಯು ಯುವರ್ ಸೆಲ್ಫ್ ಕ್ಯಾನ್ ಫಿಗರ್ ಔಟ್, ಅದು ಈಸಿಯರ್ ಆಗ ಫಿಗರ್ ಔಟ್ ಮಾಡ್ಬೋದು. ಹೀಗೆ ಅಷ್ಟ ಈ ಅಷ್ಟ. ಸೊ ಇಟ್ ಇಸ್ ನಾಟ್, ಅವ್ರು ಹೇಳೋದು ಕಾಂಟ್ರಡಿಕ್ಟ್ ಆಗೋದಿಲ್ಲ. ಒಂದೊಂದು ಕಡೆ ಒಂದೊಂದು ಹೇಳಿದ್ದಾರಂದ್ರೆ ಕಾಂಟ್ರಡಿಕ್ಟ್ ಆಗೋದಿಲ್ಲ, ಒಂದೇ ವಿಷಯ ಡಿಫರೆಂಟ್. ಇದು ಸೈನ್ಸ್ ಲೇನು ನಾವು ಜುವಾಲಜಿ ಅದೆಲ್ಲ ಓದೋವಾಗ ಡಿವಿಷನ್ ಬಾಟ್ನಿನು ಡಿವಿಷನ್ ಆಫ್ ಅನಿಮಲ್ ಕಿಂಗ್ಡಮ್ ಆಗಲಿ ಆಮೇಲೆ ಇದು ಪ್ಲಾಂಟ್ ಕಿಂಗ್ಡಮ್ ಡಿಫ್ರೆಂಟ್ ವೇಸ್ ಮಾಡ್ತೀವಿ, ಮಾಡೋ ವಿಷಯ ಒಂದೇ ಇರುತ್ತೆ. ಹೌದೇ ಗ್ರೂಪಿಂಗ್ ಇಸ್ ಡಿಫ್ರೆಂಟ್, ಅದಕ್ಕೆ ಇದು ಸಿಂಟೋನ್ ಆಗಿದೆ. ಸೊ ಎಂಟು ಪ್ರಕೃತಿ, ಇದು ನಮ್ಗೆ ಮುಖ್ಯವಾಗಿ ಇರುವಂತ ಎಂಟು ಪ್ರಕೃತಿ. ಹಾಗೆ ತಾನೇ ಆಗುತ್ತೆ ಪಂಚಭೂತ ಆಗುತ್ತೆ, ನಮ್ಮ ಮನಸ್ಸು ಅಂಬೋದು ಮುಖ್ಯ ಕೆಲಸ ಮಾಡತ್ತೆ ನಮ್ಗೆ, ಆಮೇಲೆ ಬುದ್ಧಿ ಇಂದ್ರಿಯಗಳು ದಾರ ಮರಬರಬೇಕಾದ ಬುದ್ಧಿ ಅಲೌಕಿಕ ಬುದ್ಧಿ ಆಗಲಿ, ಆಮೇಲೆ ಭಗವಂತನ ವಿಷಯ ಸರಸ್ವತಿ ದೇವಿ ಕೊಡುವಂತ ಜ್ಞಾನ ಆ ಬುದ್ಧಿ ಆಗಲಿ, ಮತ್ತು ಎಲ್ಲದಕ್ಕೇನು ಕಾರಣ ಅಹಂ, ಅದು ಹೋಗಬೇಕು. ಅಹಂ ಅಂದ್ರೆ ಒಳ್ಳೆ ಅಹಂಕಾರ, ಅವೇರ್ನೆಸ್ ಆಫ್ ಎಕ್ಸಿಸ್ಟೆನ್ಸ್ ಇರಬೇಕು, ಕೆಟ್ಟ ಅಹಂಕಾರ ಹೋಗ್ಬೇಕು. ಅಹಂಕಾರದಿಂದ ಇಲ್ಲಿಂದಲೇ ಎಲ್ಲಾ ವಿಕಾರಗಳು ಬರೋದು ನಮ್ಗೆ, ವೈಕಾರಿಕ ಅಹಂಕಾರ ಅಲ್ಲಿಂದ ಶುರು ಆಗೋದೆ. ಸೊ ಇದು ಎಲ್ಲವೂ ಇದು ಆಗ್ಬಿಡತ್ತೆ, ಇದೇ ನಮ್ಮ ಸಂಸಾರದಲ್ಲಿ ಇರೋದು. ಸೊ ಇದನ್ನ ಇಟ್ಟುಕೊಂಡು ಇಲ್ಲಿ ಭಗವಂತ ಎಲ್ಲವನ್ನು ಅಷ್ಟ ಕಾರ್ಯಗಳನ್ನ ಎಂಟು ರೂಪದಿಂದ ಪ್ರಣವ ರೂಪದಿಂದ ಪ್ರಣವ ಪ್ರತಿಪಾದನಾಗಿ ಆ ವಿಕಾರಕೊಂಡು ಒಂದೊಂದು ಕಡೆ ಒಂದೊಂದು ರಂಗವಲ್ಲಿ ಹಾಕುವಾಗ ಒಂದನ್ನು ನಮ್ಮ ಹೃದಯ ಕಮಲಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ಹಾಕಿ ಅಲ್ಲಿ ನಾವು ರಂಗವಲ್ಲಿ ಹಾಕಿ ದೇವರನ್ನ ಇಡ್ತೀವಿ. ಆ ಮಾಡೋವಾಗ ಈ ಒಂದು ರಂಗವಲ್ಲಿ ಹಾಕುವ ಕಾರ್ಯವೇ, ಇದನ್ನ ನಾವು ಇಟ್ಟುಕೊಂಡು ಬಿಟ್ರೆ ನಮ್ಗೆ ಅದೇ ಆ ಕರ್ಮದಿಂದಲೇ ಆ ಚಿಂತನೆಯಿಂದಲೇ ನಮಗೆ ಆ ಒಂದು ಸಬೀಜ ಮೋಕ್ಷ ಬೀಜ ಪುಣ್ಯ ಬೀಜ ಕರ್ಮ ಆಗ್ಬಿಡುತ್ತೆ. ಒಂದು ರಂಗೋಲಿ ಹಾಕೋದಷ್ಟು ಒಳ್ಳೆ ಕರ್ಮ ಆಗ್ಬಿಡುತ್ತೆ, ಅದು ಪ್ರತಿರೂಪವೂ ಆಗ್ಬಿಡುತ್ತೆ. ಯಾಕೆಂದ್ರೆ ಹೇಳ್ತಾರಲ್ಲ ಶೈಲಿಯಿಂದ ಆ ಒಂದು ಆ ಪುಡಿಗಳು ಆ ಕಣಗಳು ಇರುತ್ತಲ್ಲ, ರಂಗವಲ್ಲಿ ಮಾಡುವಂತ ಆ ಕಲ್ಲುಗಳಿಂದ ಪುಡಿ ಆಗಿ ಅದು ಬಂದದ್ದು. ಸೊ ಆ ಪ್ರತೀಕ ಆಗ್ಬಿಡತ್ತೆ, ಅದೇ ಒಂದು ಆಗ್ಬಿಡತ್ತೆ ನಮ್ಮ ರಂಗವಲ್ಲಿ. ಅದಕ್ಕೆ ರಂಗವಲ್ಲಿ ಹಾಕಿ ಅದಕ್ಕೇನೆ ಪೂಜೆನು ಮಾಡೋರು ಉಂಟು. ಸೊ ಹೀಗೆ ಸೊ 8 ಪ್ರಕೃತಿಗಳ ಒಳಗೆ ಸೊ ಇದು ತಿಳ್ಕೊಂಡು ನಾವು ಮಾಡುವಂತ ಅನುಷ್ಠಾನದಲ್ಲಿ ಯಾಗಿಟ್ಟುಕೊಳ್ಳೋದು ಅಂತ. ಯಾವಾಗ ನೋಡಿದ್ರು 8 ನೋಡಿದಾಗ, ರಂಗವಲ್ಲಿ ನೋಡಿದಾಗ ಹೌ ಯು ಥಿಂಕ್ ಇಟ್. 8 ಪ್ರಕೃತಿಗಳೊಳಗೆ ವಿಶ್ವಾದ 8 ರೂಪದಲ್ಲಿ ಇದ್ದು ಭಕ್ತರ ಸ್ಟೇಟ್ ಫಾರ್ವರ್ಡ್ ಆಗಿದೆ. ಭಕ್ತರ ಕಂಟಕವ ಪರಿಹರಿಸಿ, ಕಂಟಕವ ಪರಿಹರಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಂಟಕ ಅಂದ್ರೆ ನಮ್ಗೆ ಏನೇನು ಹಿಂದೆ ಫಸ್ಟ್ ಪದ್ಯದಲ್ಲಿ ಬಂದಿದೆಲ್ಲ ಅದೇ ಕಂಟಕ. ಏನ್ ಕಂಟಕ, ಏನು ಏನು ಮುಳ್ಳು ಕಲ್ಲು ಎಲ್ಲ ಏನು ಅಂದ್ರೆ, ಇದು ಸಾಧನೆ ಮಾರ್ಗದಲ್ಲಿ ಹೇಳ್ತಾ ಇದ್ದಾರೆ. ಈ ಸಾಧನೆ ಮಾರ್ಗದಲ್ಲಿ ನಮ್ಗೆ ಬರುವಂತಹ ಕಂಟಕ ಯಾವ್ದು ಅಂದ್ರೆ ಅಹಂಕಾರ ಮಮಕಾರ. ಮೇನ್ ಆಗಿ ಇಲ್ಲಿ ಹೇಳೋದು ಅಹಂಕಾರ ಮಮಕಾರ. ನಾವು ಮಾಡೋ ಯಾವುದೇ ಕೆಲಸದಲ್ಲಿನು ನಾನೇ ಮಾಡ್ತೀನಿ ಎಂಬ ಅಹಂಕಾರ, ನನ್ನದು ಎಂಬ ಈ ಎರಡು ಹೋಗಬೇಕು. ಯಾಕೆ ಹೋಗಬೇಕು? ಇಷ್ಟು ತನಕ ಹೇಳಿದ್ವಿ 72,000 ರೂಪದಿಂದ 72,000 ಪುರುಷಸ್ತಿ ನಾಡಿಗಳಲ್ಲಿ ಇದ್ದು ಇಷ್ಟು ದೇವತೆಗಳು, ಎಷ್ಟು ದೇವತೆಗಳು, 9 ಕೋಟಿ ದೇವತೆಗಳು, 33 ಕೋಟಿ ದೇವತೆಗಳು ಮಾಡ್ಬೋದು. ಇಷ್ಟು ದೇವತೆಗಳು ಇಷ್ಟು ಇದ್ದು ಇಷ್ಟು ಮಾಡುವಾಗ ನಾನೇ 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 ಅಂತ ಯಾಕೆ ಬರಬೇಕು? ಅಹಮ್ಮಮ್ಮ ಹೋಗ್ಬೇಕು. ದಟ್ ಈಸ್ ದ ಪಾಯಿಂಟ್ ಇನ್ ದಟ್. ಸೊ ಅದು ಅದು ಕಂಟಕ, ಅದು ಬರುತ್ತೆ. ಅದು ನಮ್ ಕೈಲಿ ಇಲ್ಲವೇ ಇಲ್ಲ. ಏನು ಮಾಡೋದು ಅಂದ್ರೆ, ಇದು ನಾವು ಮಾಡಿ ಹೀಗೆ ನಾವು ಮಾಡಿದಾಗ ಇವನನ್ನ ಈ ರೂಪವನ್ನ ಚಿಂತನೆ ಮಾಡಿದಾಗೆ ನಮಗೆ ಕಂಪ್ಲೀಟ್ ಆಗ ಹೋಗೋದಿಲ್ಲ ರೀ. ಅಹಂಕಾರ ಮಮಕಾರ ನಮ್ಮಲ್ಲಿ ಇರುತ್ತೆ. ಬಟ್ ಯು ಕ್ಯಾನ್ ಸಿ ಅ ರಿಡಕ್ಷನ್. ಲಾಸ್ಟ್ ಇಯರ್ಕ್ಕಿಂತ ಈ ಇಯರ್ ಸ್ವಲ್ಪ ನಾನು ಹೇಳ್ಕೊಳ್ಳೋದು, ನಮ್ಮನ್ನೇ ನಾವು ಮಾಡ್ಕೊಳ್ಳೋದು, ಇದು ಸ್ವಲ್ಪ ನೀವೇ ಯೋಚನೆ ಮಾಡಿದ್ರೆ, ನೀವೇ ಟ್ಯಾಬ್ಲೆಟ್ ಮಾಡಿದ್ರೆ, ಇಟ್ ವುಡ್ ಹ್ಯಾವ್ ಡೆಫಿನೆಟ್ಲಿ ಇಟ್ ವುಡ್ ಹ್ಯಾವ್ ಕಮ್ ಡೌನ್. ಹೀಗೆ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಆ ರುಚಿ ತೋರಿಸಿದೆ ಇದು ಏಕಾದಶಿ ಮಾಡೋ ತರ. ಅದಕ್ಕೆ ನಾನು ಅದಕ್ಕೆ ಫೀಡ್ ಮಾಡ್ತಾ ಇಲ್ಲದಂತೆ ತಾನೇ ಅದು ಅಹಂಕಾರ ಮಹಂಕಾರ ಸ್ವಲ್ಪ ಶಕ್ತಿಹೀನವಾಗಿ ಹೋಗ್ಬಿಡುತ್ತೆ, ಅದು ಬರೋದೇ ಇಲ್ಲ ನಮ್ಗೆ ಆಮೇಲೆ. ಸೊ ಅದು ಗೋಲ್. ಸೊ ಅದಕ್ಕೆ ಕಂಟ, ಈ ಕಂಟಕವನ್ನು ಹೇಗೆ ಪರಿಹಾರ ನಮ್ಮಿಂದ ಆಗೋಲ್ಲ. ಈ ರೂಪಗಳನ್ನ ಇಟ್ಟುಕೊಂಡು, ಈ ಅಷ್ಟ ರೂಪಗಳನ್ನ ಇಟ್ಟುಕೊಂಡ್ರೆ, ಈ ಅಷ್ಟ ರೂಪಗಳನ್ನ ಸ್ಮರಣೆ ಮಾಡಿದ್ರೆ, ಪ್ರಣವ ಪ್ರತಿಪಾದ್ಯನ ಯಾವ 8 ಬೇಕಾದ್ರೂ ತಕೊಳ್ಳಿ ನೀವು, ಇದನ್ನ ಸ್ಮರಣೆ ಮಾಡೋದಕ್ಕೆ ರಾಮ ಕೃಷ್ಣ ನರಸಿಂಹ ವರಾಹ ಈ ರೂಪಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ಅವರು. ಮತ್ತು ನಮ್ಮ ಹೆಚ್ಚ ವಿಶ್ವಾತ ಪ್ರಾಗ್ಯ ಸುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಇದು ಇದು ಅಪ್ರಮ ಒಂದೊಂದು ಅವಸ್ಥೆಯಿಂದ ಹೋಗ್ತಾ 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 ನಿದ್ರೆಯಲ್ಲಿ ಒಳಗೆ ಹೋಗಿ ಅಲ್ಲಿ ನೋಡುವಂಥದ್ದು ಅದೇ ರೀತಿಯಲ್ಲಿ ಬರುತ್ತೆ. ವಿಶ್ವಾತ ಪ್ರಾಗ್ಯ ಸುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಲ್ಲಿ ಎಂಡ್ ಆಗುತ್ತೆ. ಸೊ ಹೀಗೆ ತಿಳಿ ಈ ರೂಪಗಳು ಹೆಸರು ಹೇಳ್ತಾ ಬಂದೀವಿ. ಇವಾಗ ಇದು ಹೇಗೆ ಅವ್ರು ಮಾಡ್ತಾನೆ, ಹಾಗೆ ವಿಸ್ತ ಒಂದೊಂದು ದಳದಲ್ಲಿನ 8 ರೂಪಗಳನ್ನ ತೋರಿಸಿ ಅವ್ರು ಹೇಗೆ ಮಾಡ್ತಾರಂತ ಇದನ್ನ ತಿಳ್ಕೊಂಡ್ರೆ, ಆವಾಗ ಈ ರೂಪವನ್ನ ನಾವು ಸ್ಮರಣೆ ಮಾಡ್ತಾ ಇದ್ರೆ ಈ ಕಂಟಕ ಈ ಒಂದು ಅಹಂಕಾರ ಮಮಕಾರಗಳು ನಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಪ್ಲಸ್ ಆಲ್ಸೋ ಅದರ್ ಥಿಂಗ್ಸ್. ಅದಕ್ಕೇನು ಹೇಳ್ದ, ಕಂಟಹ ಪರಿಹರಿಸುತ್ತಲೇ ಪಾಲಿಸುವ ಪ್ರತಿದಿನದಲ್ಲಿ ನಮ್ಮನ್ನ ಈ 8 ರೂಪಗಳಿಂದ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಹೇಗೆ ರಕ್ಷಣೆ ಮಾಡ್ತಾನೆ? ನಾವು ಚಿಂತನೆ ಮಾಡಿದ್ದೀವಿ, ರಕ್ಷಣೆ ಮಾಡ್ತಾನೆ, ಅದು ವ್ಯಕ್ತ ಆಗಿದೆ ನಮ್ಮಲ್ಲಿ. ಸೊ ಪಾಲಿಸು ಪ್ರತಿದಿನ ನೆಂಟನಂದ್ರೆ ನಮ್ಮ ರಿಲೇಟಿವ್. ರಿಲೇಟಿವ್ ಹೇಗೆ ಮಾಡ್ತಾನೆ? ರಿಲೇಟಿವ್ ನಮ್ಮನ್ನ ಹೇಗೆ ನೆಂಟ ಹೇಗಾಗ್ತಾನ ಅಂದ್ರೆ, ರಿಲೇಟಿವ್ಸ್ ನಮ್ಗೆ ಸಂಬಂಧಿಗಳು, ನಮ್ ಜೊತೆಲಿ ಸಂಬಂಧಿಗಳು, ನಿಜವಾದ ಸಂಬಂಧಿಗಳು ಯಾರು? ಈ ನೆಂಟರು ಯಾರು ಅಲ್ಲ. ಈ ನೆಂಟರಿಂದ ನಮ್ಗೆ ಅಭಿಮಾನದಿಂದ ಬಂಧಕ ಆಗತ್ತೆ ಹೊರತು ಈ ನೆಂಟರಿಂದ ನಮ್ಗೆ ಮೋಕ್ಷ ಆಗೋದಿಲ್ಲ. ಇವನು ನಿಜವಾದ ನೆಂಟ ಹೇಗಂದ್ರೆ ಬಿಂಬರೂಪಿ, ನಮ್ಮನ್ನ ಬಿಡೋದಿಲ್ಲ. ಸಂಬಂಧ ಎಷ್ಟು ದಿವಸ ಇರುತ್ತೆ ಇವನ್ ಸಂಬಂಧ ಅಂದ್ರ, ಅನಾದಿ ಅನಂತ ಕಾಲವಾಗಿ ಇವನ್ ಜೊತೆಲಿ ನಮ್ಗೆ ಸಂಪರ್ಕ ಸಂಬಂಧ ಎಲ್ಲವೂ ಉಂಟು. ಸೊ ಇವನೇ ನೆಂಟ, ಇವನೇ ರಿಯಲ್ ರಿಲೇಟಿವ್ ನಮ್ಗೆ. ನಮ್ಮನ್ನ ಬಿಡದೆ ಅವನೇ ಇರ್ತಾನೆ. ನೆಂಟ ನಂದದಿ ಎಡ ಬಿಡದೆ ಅಂತ ಹೇಳ್ತಾರೆ. ಈ ರಿಲೇಟಿವ್ಸ್ ಹೋಗ್ಬಿಡ್ತಾರೆ, ಕಷ್ಟ ಬಂದಾಗ ಹೋಗ್ಬಿಡ್ತಾರೆ. ಆ ಸಮ್ ರಿಲೇಟಿವ್ಸ್ ನ ಸ್ಟಿಕ್ಕರ್ ಅವ್ನ ಅಂಡ್ ಹೆಲ್ಪ್. ಬಟ್ ದೇಹನ ಶಾಶ್ವತವಾಗಿ ಮಾಡಕ್ ಆಗಲ್ಲ. ಅವ್ರು ಇದ ದೇ ಲೀವ್ ಸಾರ್ ವಿ ಲೀವ್ ದಮ್ ಇನ್ ದ ಎಂಡ್ ಆಗ್ಬಿಡತ್ತೆ. ಬಿಟ್ಟು ಬಿಡ್ತಾರೆ, ಎಡ ಬಿಡದೆ ಆಗೋದಿಲ್ಲ. ಇಲ್ಲಿ ಎಡ ಬಿಡದೆ ಅಂತ ಹೇಳುವಾಗ ಎಡ ಬಿಡದೆ ಎಂಬುದಕ್ಕೆ ಅವ್ರ ವ್ಯಾಖ್ಯಾನಕಾರರು ಎಡಬಿಡದೆ ಎಡಬಿಡದೆ ಅಂತ ಸುಮ್ಮನೆ ಸುಮ್ಮನೆ ಹೇಳೋದಿಲ್ಲ. ಏನು ತಾತ್ಪರ್ಯ ಅಂದ್ರೆ ಆ ಬಿಂಬನಂತೆ ಎಡಬಿಡದೆ ಅವನು ಬಿಂಬ ಹೋದ್ರೆ ಪ್ರತಿಬಿಂಬ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವನೇ ಅವನೇ ನಮ್ಗೆ ಬಂದು ಅವನೇ ನಮ್ಗೆ ಬಳಗ, ಎಲ್ಲವೂ ಅವನೇ ಆಗ್ತಾನಂತ ಆ ಒಂದು ನೆಳಲನಂತೆ ಅವನು ಇರ್ತಾನೆ ಎಡಬಿಡದೆ. ವೈಕುಂಠರಮ ಯಾರು ಇವನು ಇದ್ದಾನೆ ಅಂದ್ರೆ ಎಲ್ಲಿ ತಂದಿದ್ದೀವಿ ನಾವು? ಮೂಲ ರೂಪದಿಂದ ತಂದಿದ್ದೀವಿ, ಪ್ರಣವದಿಂದ ತಂದಿದ್ದೀವಲ್ವಾ. ಅದಕ್ಕೆ ವೈಕುಂಠರಮಣ ನನ್ನ ಪ್ರಸಾದ ಶೇಷದೀಪ ಅನಂತಾಸನ ವೈಕುಂಠ ಅಂತ ಹೇಳೋದು, ವೈಕುಂಠ ನಾರಾಯಣ ಅಂತ ಹೇಳ್ತೀವಿ. ಅನೇಕ ಹೆಸರುಗಳು ಉಂಟು ವೈಕುಂಠದಲ್ಲಿ, ನಾರಾಯಣ ಅಂತ ಅದಕ್ಕೆ ವೈಕುಂಠ ರಮಣ ಅಂತಾರ. ಅದರ ವೈಕುಂಠ ಎಂಬ ಶಬ್ದದಲ್ಲಿ ವಿಕುಂಠ. ಯಾವಾಗಲೂ ಇವನು ಆ ಒಂದು ಕುಂಠನಾಗೋದೇ ಇಲ್ಲ, ಹ್ರಾಸ ಇಲ್ಲ, ಡಿಮಿನಿಷ್ ಆಗೋದಿಲ್ಲ. ಇದು ಇನ್ನೂ ಯಾವುದು ಡಿಮಿನಿಷ್ ಆಗೋದ? ದೇವರು ಡಿಮಿನಿಷ್ ಆಗೋದಿಲ್ಲ, ಅದು ಸತ್ಯ ಕಂಡಿದೆ. ನಾವು ಒನ್ಸ್ ಇದು ಅನುಭವ ಅನುಷ್ಠಾನ ಅನುಸಂಧಾನದಲ್ಲಿ ಒಮ್ಮೆ ತಂದ್ರೆ ಸಾಕು, ಇಟ್ ಡಸಂಟ್ ಕಮ್ ಡೌನ್. ದಟ್ ಈಸ್ ದ ಪವರ್. ಅದಕ್ಕೆ ಪ್ರಣವ ಬೀಜ ಅಷ್ಟು ಅವರು ಯತಿಗಳು ಆಶ್ರಮದಲ್ಲಿ ಆ ಕಾಲದಲ್ಲಿ ಹೇಳ್ತೀನಿ ಇರಬೇಕು. ಇವನ್ ಈ ಕಾಲದಲ್ಲಿ ಸರಿ ಆ ಯತಿ ಆಶ್ರಮದಲ್ಲಿ ಇರಬೇಕು ಅಂದ್ರು ತುಂಬಾ ಕಷ್ಟ ಅದು ಅವ್ರಿಗೆ ಮಾಡ್ಲಕ್ಕೆ. ಯಾಕಂದ್ರೆ ಪ್ರಣವದಿಂದ ಅದು ಅವರವ್ರ ಕ್ರಮದಿಂದ ಇದೆ, ನಮ್ಗೆ ಅದಿಲ್ಲ. ದಿಸ್ ಇಸ್ ದ ಉಪಾಯ ಇಸ್ ಗಿವನ್. ಅವ್ರಿಗೆ ಅವ್ರ ಆಶ್ರಮದಲ್ಲಿ ಇದ್ದು ಹೇಗೆ ಅವ್ರ ನೆನಪು ತಂದು ದೇವರು ಮಾಡ್ತಿ ಆ ಸಾಧನೆ ಅವ್ರಿಗೆ ಕಡಿಮೆ ಆಗದಂತೆ ಒಂದೊಂದು ಯತಿಗಳು ಟೀಕಾ ಟಿಪ್ಪಣಿ ಎಲ್ಲ ಬರೋದು ನೋಡ್ತಾ ಇರ್ತೀವಿ, ಒಂದೊಂದು ಆರಾಧನೆ ನೋಡ್ತಾ ಇರ್ತೀವಲ್ಲ ಹೇಗೆ ಅವ್ರ ಮಹಿಮೆಗಳನ್ನ ಅದು ಅವ್ರಿಗೆ ಮಾಡ್ತಾ ಅಂದ್ರೆ ಇದು ನಾವು ಮಾಡಿದ್ದ ನಮ್ಮಲ್ಲಿನೂ ಅವನು ವೈಕುಂಠನಾಗೆ ಇರ್ತಾನೆ. ಕುಂಠ ನಮ್ಮ ಸಾಧನೆಯಲ್ಲೂ ಕುಂಠಕ್ಕೆ ಬರೋದೇ ಇಲ್ಲ. ವೈಕುಂಠ ನಾರಾಯಣ ಅಂತ ಇಲ್ಲಿ ಇಟ್ಕೊಳ್ಳೋದು ಎಡಬಿಡದೆ. ವೈಕುಂಠ ರಮಣನು ತನ್ನವರ ತನ್ನವರ ನಾವು ದಿನಾಗಲೂ ಅವನನ್ನ ಬಿಂಬನಾಗಿ ಹೀಗೆ ಮಾಡ್ತಾ ಇರ್ತಾರೆ. ನಾವು ತನ್ನ ನಮ್ಮವರು ಅಂತ ಒಂದು ನೆಂಟನಂತಲೇ ಅವನೇ ನಮ್ಮ ರಿಲೇಟಿವ್ ಅಂತ ತಗೊಂಡ್ಬಿಟ್ಟಿದ್ದಾನೆ ಅವನ್ನ. ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ, ನಿಷ್ಕಂಟಕ ಸುಮಾರ್ಗ ಅಂತ ಹೇಳುವಾಗ ನಿಷ್ಕಂಟಕ ಅಂಬೋದಕ್ಕೆನೆ ಇದೇ ಅರ್ಥವನ್ನ ಕೊಟ್ಟಿದ್ದಾರೆ. ನಿಷ್ಕಂಟಕ ಸುಮಾರ್ಗ ಅಂತ ಯಾಕೆ ಹೇಳ್ತಾ ಸುಮಾರ್ಗ ಅಂತ ಇದಕ್ಕೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಹೇಳ್ತಾರೆ ಸುಮಾ ಇದು ಹೇಗೆ ನಿಷ್ಕಂಟಕ ಸುಮಾರ್ಗ ಯಾಕೆ ಆಗತ್ತ ಅಂದ್ರೆ ಈ ದಾರಿಯಲ್ಲಿ ಅಂದ್ರ ಈ ಭಗವಂತ ಈ ದಾರಿ ಯಾವುದು ಅಂದ್ರೆ ಈ ದಾರಿ ನಾವು ಹೋಗುವಂತ ದಾರಿ ಯಾವುದು ಅಂದ್ರೆ ಈ ಒಂದು ಅಹಂಕಾರ ಮಮಕಾರ ಬಾರದೇ ಇರು ಅಂದ್ರೆ ನಾವು ದ್ವಂದ್ವಗಳು ನಮ್ಮ ಜನ್ಮದಲ್ಲಿ ಬರ್ತಾನೆ ಇರುತ್ತೆ. ಸುಖ ಬರುತ್ತೆ, ದುಃಖ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ನಮ್ಮ ಮಾರ್ಗದಲ್ಲಿ ಬಂದಾಗ ಪ್ರತಿ ಕಷ್ಟ ಬಂದಾಗ ಸುಖ ಬಂದಾಗಲೂ ಸರಿ ಕಷ್ಟ ಬಂದಾಗಲೂ ಆ ನಮ್ಗೆ ಈ ದೇವರು ಬಿಂಬ ಪ್ರತಿಬಿಂಬ ಇದು ಗೊತ್ತಾಗ್ಬೇಕು ಅಂತ ಗೊತ್ತಾಗಿ ಅಹಂಕಾರ ಮಮಕಾರ ಬರೋದು. ಸುಖ ಬಂದಾಗೆ ಅಹಂಗ ನಾನು ಎಷ್ಟು ಇದ್ರಲ್ಲಿ ಮಾಡಿದ್ದೆ ಅಂತ ಆ ಅಹಂಕಾರ ಬಂದ್ಬಿಡತ್ತೆ. ಆ ಅಹಂಕಾರ ಮಮಕಾರ ಇಲ್ಲ ನನ್ನದೆಲ್ಲ ಹೋಯ್ತು ನಮ್ದು ಇದೇ ಆಯ್ತು ಆ ಮಮಕಾರ ಕಷ್ಟ ಬಂದಾಗ ಇದು ಈ ಒಂದು ಬಾರದೆ ಬಿಕಾಸ್ ಇದು ಜೀವದ ಧರ್ಮನವೇ ಅಲ್ಲ ಅದು. ಸೊ ಅದನ್ನ ಆ ಒಂದು ಆ ಜೀವಕ್ಕೆ ಹೊರಗಿಂದ ಬಂದ ಅಭಿಮಾನದಿಂದ ಬಂದದ್ದೆಲ್ಲವು ಈ ದ್ವಂದ್ವಗಳು ನಮ್ಗೆ ಬಂದಾಗ ಆ ಟೇಕ್ಸ್ ಆ ಮಾರ್ಗ ಕ್ಲೀನ್ ಮಾಡಿ ಹಿ ವಿಲ್ ಟೇಕ್ ಅಸ್ ಇನ್ ದ ರೈಟ್ ಪಾತ್. ಕಷ್ಟ ಬಂದಾಗ ನಮ್ಗೆ ಬೇಕಾದ ಏನು ಅಂದ್ರೆ ಹಿ ಹ್ಯಾಸ್ ಟು ಅದು ಎಸ್ಪೆಷಲಿ ಕಷ್ಟ ಬಂದಾಗಂತೂ ನಮ್ಗೆ ಹಿ ಹ್ಯಾಸ್ ಟು ಟೇಕ್ ಅಸ್ ಇನ್ ದ ರೈಟ್ ಪಾತ್. ಆವಾಗಲೇ ನಾವು ಎಡಗುತ್ತೀವಿ, ವಿ ಗೋ ಆಫ್ ಟ್ರ್ಯಾಕ್ ಹೋಗ್ಬಿಡ್ತೀವಿ, ಕಷ್ಟಗಳೇ ಜಾಸ್ತಿ ಬರುತ್ತೆ ಲೈಫ್ಲಿ. ಸೊ ಆವಾಗ ವಿ ಗೆಟ್ ದಟ್ ಪ್ರೊಟೆಕ್ಷನ್. ಅದಕ್ಕೆ ನಿಷ್ಕಂಠ ಎಡಬಿಡದೆ ವೈಕುಂಠ ರಮಣನು ತನ್ನವರ ನಿಷ್ಕಂಠಕವ ನಿಷ್ಕಂಠಕ ಸುಮಾರ್ಗದಲ್ಲಿ ಆ ಒಳ್ಳೆ ಮಾರ್ಗದಲ್ಲಿ ಕಷ್ಟ ಬಂದಾಗಲೂ ವಿ ವಿಲ್ ಬಿ ಏಬಲ್ ಟು ನಮ್ಮ ವಿ ವಿಲ್ ಸ್ಟೇ ಇನ್ ಅವರ್ ಪ್ಯಾತ್. ವಿ ವಿಲ್ ನಾಟ್ ಡಿವಿಯೇಟ್ ಫ್ರಮ್ ಅವರ್ ಪ್ಯಾತ್. ಡಿವಿಯೇಟ್ ಆಗಿ ಎಲ್ಲೆಲ್ಲೋ ಸುತ್ತಕೊಂಡು ತಿರ್ಗಾ ಇಲ್ಲಿ ಬರ್ಬೇಕಲ್ಲ, ಆ ಒಂದು ಶ್ರಮ ಇಲ್ಲದೆ ಹಿ ವಿಲ್ ಮೇಕ್ ಅಸ್ ಪ್ರೊಸೀಡ್ ಇನ್ ದ ರೈಟ್ ಪ್ಯಾತ್. ರೈಟ್ ಪ್ಯಾತ್ಲಿ ಹೋಗೋದು ಅಂದ್ರೆ ರೈಟ್ ಪ್ಯಾತ್ಲಿ ಹೋಗುವ ಮೂಲಕವಾಗಿ ಏನಾಗತ್ತಂತೆ ನಾವು ಮಾಡುವಂತ ಪ್ರತಿ ಕರ್ಮಕ್ಕೇನು ನಮ್ಗೆ ಮೋಕ್ಷ ಬೀಜ ಕರ್ಮ ಆಗ್ಬಿಡತ್ತೆ. ನಮ್ಗೆ ಅದು ಬಂಧಕ ಕೊಡೋದಿಲ್ಲ. ಅದ್ ದೇವ್ರು ಮುಂದೆ ಹೋಗ್ತಾ ಹಿ ವಿಲ್ ವೈಪ್ ಔಟ್ ಮೋಸ್ಟ್ ಆಫ್ ಇಟ್. ನಮ್ಮ ಕನಸಲಿನ ಏನೋ ಮಾಡಿ ಅವನು ನೋಡ್ಕೊಂಡ್ ಬಿಡ್ತಾನೆ. ಸೊ ಅದಕ್ಕೆ ಹೇಳ್ತಾರೆ ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವ. ಅಂದ್ರೆ ಇಲ್ಲಿ ದುರ್ಜನರು ಯಾರು ಅಂದ್ರೆ ನಮ್ಗೆ ಆ ಮಾರ್ಗದಲ್ಲಿ ಹೋಗುವಾಗ ಏನಾದ್ರು ಕಷ್ಟ ಬಂದ ಏನೋ ಏನೋ ಫೀಲಿಂಗ್ ಬರುತ್ತಲ್ಲ, ಏನೋ ಯಾಕಪ್ಪ ಇಷ್ಟು ದಿವಸ ಮಾಡಿದ್ವಿ, ಯಾಕೆ ಏನೋ ನನ್ಗೆ ಜಪ ಮಾಡ್ಲಿಕ್ಕೆನೆ ಮನಸ್ಸು ಬರ್ತಾ ಇಲ್ಲ, ಪೂಜೆ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ ನನ್ಗೆ, ಏನೋ ಬೇಗ ಬೇಗ ಮಾಡದೇ ಇರಲ್ಲ ಬರೋದು, ಬೇಗ ಬೇಗ ಅವನ್ನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಮನಸ್ಸೇ ಸರಿ ಇಲ್ಲ. ಅದು ಬಾರದೆ, ಅದು ಅದು ಬರ್ಲಕ್ಕೆ ಯಾವ್ದು ಕಾರಣ? ಈ ಲೋ ಲೋ ಕುಗ್ಗೋದು ಯಾಕೆ ಕಾರಣ ಅಂದ್ರೆ, ಒಳಗೆ ಇದ್ದು ದೈತ್ಯರ ಮೂಲಕವಾಗಿ ಈ ದೇ ಆರ್ ವೇಟಿಂಗ್ ಟು ಡಿಸ್ವೇಡ್ ಅಸ್ ಫ್ರಮ್ ದ ರೈಟ್ ಪಾತ್. ಅದು ನಮ್ಗೆ ವಿ ಫಾಲ್ ಅ ವಿಕ್ಟಿಮ್ ಟು ದಟ್. ಇಲ್ಲಿ ದೇವರು ಏನ್ ಮಾಡಿದ, ನಾವು ಏನೇನು ಮಾಡ್ಬೇಕಾಗಿಲ್ಲ, ಅವನೇ ಅಂತ ಥಾಟ್ ಬಾರದಂತೆ ತಡೆದು ಬಿಡ್ತಾನೆ ಅದನ್ನ, ಅಲ್ಲಿ ಇರುವಂತ ದೇವತೆ ದೈತ್ಯರನ್ನ ಕಟ್ಟು ಹಾಕಿ ಇಟ್ಟು ಬಿಡ್ತಾನೆ, ಅವ್ರು ಏನು ಮಾಡೋಲ್ಲ ನಮ್ಗೆ ಆ ತರ ಫೀಲಿಂಗ್ಸ್, ಇದು ಏನೋ ಮನಸ್ಸು ಸರಿ ಇಲ್ಲ, ಪೂಜೆ ಮಾಡಲ್ಲ, ಆ ತರ ಕೊಡೋದೇ ಇಲ್ಲ, ದೇವರ ನೆನಪು ಮಾಡಿ ಮಾಡಿ ಏನಾಯ್ತು ಈ ತರ ಎಲ್ಲ ಕೊಡೋದೇ ಇಲ್ಲ. ಅವರನ್ನ ದುರ್ಜನ, ಅವರೇ ದುರ್ಜನ, ನಮ್ಮಲ್ಲಿ ನಮ್ಮ ಹಿಂದೆ ಮಾಡಿದ ಪಾಪಕ್ಕೆ ಅನುಗುಣವಾಗ ನಮ್ಮನ್ನ ದೇವತೆಗಳ ಮೂಲಕವಾಗ ಪ್ರೇರಿಸುವಂತ ಈ ದೈತ್ಯರು, ಅವರು ಅವರನ್ನ ನಿಲ್ಸಿಬಿಡ್ತಾನೆ, ಬಿಕಾಸ್ ಅವನು ಸ್ವತಂತ್ರನಾಗಿದ್ದ ಅದನ್ನ ನಿಲ್ಸಿಬಿಡ್ತಾನೆ. ಅದಕ್ಕೆ ಬಂದ ಮೋಕ್ಷ ಅಂತ ಬರೋವಾಗ ಜ್ಞಾನ ಅಜ್ಞಾನ ಬಂದ ಮೋಕ್ಷ, ಅದು ಒಂದೊಂದು ಜ್ಞಾನ ಅಜ್ಞಾನ, ಅಜ್ಞಾನವನ್ನ ಟರ್ನ್ ಆಫ್ ಮಾಡಿಬಿಟ್ಟು ಜ್ಞಾನವನ್ನ ಟರ್ನ್ ಆನ್ ಮಾಡ್ಬಿಡ್ತಾನೆ. ಸೊ ಹೀಗೆ ಅವನು ಮಾಡ್ತಾನೆ, ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡೆಯುವ ಅಂತ ಹೇಳ್ತಾರೆ. ಬೋಲಿ ಕೃಷ್ಣಾರ್ಪಣ ಮಸ್ತು. ನಾವು ನೆಕ್ಸ್ಟ್ ಕ್ಲಾಸ್ಲಿ ಕ್ವಶನ್ಸ್ ಏನಾದ್ರು ತಗೊಳ್ಳೋಣ.